We want to think as to why, if evil originated with the fall of the head of the angels called Lucifer, why didn't God destroy it immediately?
ದೇವದೂತನ ನಾಯಕನಾದ ಲೂಸಿಫರ್ನು ಬಿದ್ದು ಹೋದಂತಹ ಸಂದರ್ಭದಲ್ಲಿ ದುಷ್ಟತನ ಆರಂಭವಾದಾಗ ದೇವರು ಆ ದುಷ್ಟತನವನ್ನ ತಕ್ಷಣ ಯಾಕೆ ನಾಶ ಮಾಡಲಿಲ್ಲ?
God could have done that.
ದೇವರು ಅದನ್ನ ಮಾಡಬಹುದಾಗಿತ್ತು.
If Satan is the cause of all the evil in the world,
ಈ ಲೋಕದಲ್ಲಿರುವಂತಹ ಎಲ್ಲಾ ಕೀಡಿಗೂ ಮೂಲ ಕಾರಣ ಸೈತಾನನಾಗಿದ್ದಾನೆ.
Why doesn't God destroy Satan? Why doesn't he destroy all the demons so that we would not be harassed by them?
ನಾವು ಕಿರುಕುಳಕ್ಕೆ ಒಳಗಾಗದಂತೆ ದೇವರು ಸೈತಾನನನ್ನ ಮತ್ತೆ ದುರಾತ್ಮಗಳನ್ನ ಯಾಕೆ ತಕ್ಷಣ ನಾಶ ಮಾಡಲಿಲ್ಲ?
Why should people suffer in so many ways?
ಯಾಕೆ ಜನರು ಅನೇಕ ವಿಧದಲ್ಲಿ ಬಾಧೆ ಪಡಬೇಕಾಗಿತ್ತು?
If God does not do that, we can be perfectly sure that he has a very good purpose.
ದೇವರು ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ನಿಶ್ಚಯಪಡಿಸ್ಕೋಬೇಕಾಗಿದ್ದೇನೆಂದ್ರೆ ದೇವರು ಒಂದು ಉತ್ತಮವಾದ ಉದ್ದೇಶವನ್ನು ಹೊಂದಿದ್ದಾನೆ ಎಂದು.
There are many things about God that we cannot fully understand.
ದೇವರ ಬಗ್ಗೆ ಅನೇಕ ಸಂಗತಿಗಳಿವೆ, ನಾವು ಸಂಪೂರ್ಣವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ ಆಗೋದಿಲ್ಲ.
God's wisdom is like that of an ocean.
ದೇವರ ಜ್ಞಾನ ಒಂದು ಸಮುದ್ರದ ರೀತಿಯಲ್ಲಿ.
And our mind is like a little cup.
ನಮ್ಮ ಬುದ್ಧಿ ಅನ್ನುವಂಥದ್ದು ಒಂದು ಸಣ್ಣ ಲೋಟದ ತರ.
It can contain just a little bit of the water of the ocean.
ಆ ಒಂದು ಲೋಟ ಸಮುದ್ರದ ಸ್ವಲ್ಪ ನೀರನ್ನು ಮಾತ್ರ ತಗೊಳ್ಳಿಕ್ ಸಾಧ್ಯ.
So we can understand a little bit.
ಹಾಗಾಗಿ ನಾವು ಸ್ವಲ್ಪ ಮಾತ್ರ ಅರ್ಥ ಮಾಡ್ಕೊಳ್ತೀವಿ.
We can't understand it fully.
ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ.
But we can understand a little bit.
ನಾವು ಸ್ವಲ್ಪವಾಗಿ ಅರ್ಥ ಮಾಡ್ಕೊಂಡ್ರೂ ಪರವಾಗಿಲ್ಲ.
And with that little intelligence and understanding that God has given us, we can understand a little bit of the reason why God has not destroyed Satan.
ದೇವರು ನಮಗೆ ಕೊಟ್ಟಿರುವಂತ ಸಣ್ಣ ಅರ್ಥೈಸಿಕೊಳ್ಳುವಿಕೆ ಮತ್ತು ಸಣ್ಣ ಬುದ್ಧಿವಂತಿಕೆಯಿಂದ ನಾವು ಅರ್ಥ ಮಾಡ್ಕೋಬೇಕು ದೇವರು ಸೈತಾನನನ್ನ ಯಾಕೆ ತಕ್ಷಣ ನಾಶ ಮಾಡಲಿಲ್ಲ ಎಂಬುದಾಗಿ.
Why God permits life on earth to be so difficult, so insecure, so dangerous in so many ways?
ಯಾಕೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅಪಾಯಗಳನ್ನ, ಬಾಧೆಗಳನ್ನ, ಸಮಸ್ಯೆಗಳನ್ನ, ಅಭದ್ರತೆಗಳನ್ನ ಅನುಮತಿಸಿದನು?
One reason is,
ಅದಕ್ಕೆ ಒಂದು ಕಾರಣ ಇದೆ.
If God had made life on earth extremely comfortable and easy,
ದೇವರು ನಮ್ಮ ಈ ಭೂಲೋಕದ ಜೀವಿತವನ್ನ ತುಂಬಾ ಸುಲಭವಾಗಿ ಮತ್ತು ಆರಾಮದಾಯಕವಾಗಿ ಏನಾದರೂ ಮಾಡಿದ್ರೆ,
people would not think of eternity.
ಜನರು ನಿತ್ಯತ್ವದ ಬಗ್ಗೆ ಯೋಚನೆ ಮಾಡುತ್ತಿದ್ದಿಲ್ಲ.
Man was not created only for his short life on earth.
ಮನುಷ್ಯನು ತನ್ನ ಜೀವಿತದ ಸ್ವಲ್ಪ ಅವಧಿಗೆ ಮಾತ್ರ ಕರೆಯಲ್ಪಟ್ಟಿಲ್ಲ ಹಾಗೂ ಸೃಷ್ಟಿಸಲ್ಪಟ್ಟಿಲ್ಲ.
Even if you live 100 years on this earth, that's a very short period compared to eternity.
ನೀವು ಈ ಭೂಲೋಕದಲ್ಲಿ 100 ವರ್ಷ ಬದುಕಿದ್ರೂ ಸಹ ನಿತ್ಯತ್ವಕ್ಕೆ ಹೋಲಿಸೋದಾದ್ರೆ ಅದು ಸ್ವಲ್ಪ ಅವಧಿ ಮಾತ್ರ ಆಗಿದೆ.
ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಡೂ ನಾಟ್ ಎಕ್ಸಿಸ್ಟ್ ಇಟರ್ನಲಿ.
ಮರ ಗಿಡಗಳು ಹಾಗೂ ಪ್ರಾಣಿಗಳು ನಿತ್ಯತ್ವಕ್ಕೆ ಪ್ರವೇಶವನ್ನ ಹೊಂದೋದಿಲ್ಲ.
ಬಟ್ ವೆನ್ ಗಾಡ್ ಕ್ರಿಯೇಟೆಡ್ ಮ್ಯಾನ್,
ಆದ್ರೆ ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ,
ಹಿ ಕ್ರಿಯೇಟೆಡ್ ಮ್ಯಾನ್ to be a creature of eternity.
ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದು ಆ ಮನುಷ್ಯನು ನಿತ್ಯತ್ವಕ್ಕೆ ಪ್ರವೇಶ ಹೊಂದಲಿ ಎಂಬ ಕಾರಣಕ್ಕಾಗಿ.
To live endlessly.
ಆತನು ಅನಂತ ಕಾಲಕ್ಕೆ ಕೊನೆ ಇಲ್ಲದಾಗಿ ಜೀವಿಸಲಿ ಅಂತ.
His body may perish on earth after he's lived 70, 80, 100 years.
ಆ ಮನುಷ್ಯನ ದೇಹ 70, 80 ವರ್ಷ ಈ ಭೂಲೋಕದಲ್ಲಿ ಬದುಕಿದ ನಂತರ ಅದು ನಶಿಸಿ ಹೋಗುತ್ತೆ ಆತನ ದೇಹ.
But that soul within you is eternal.
ಆದ್ರೆ ನಿಮ್ಮಲ್ಲಿರುವಂತಹ ಪ್ರಾಣ ಅದು ನಿತ್ಯತ್ವಕ್ಕೆ ಪ್ರವೇಶ ಹೊಂದುತ್ತೆ.
It will never die. Once you're born, that soul never dies.
ಅದು ಎಂದಿಗೂ ಕೊನೆಗಾಣೋದಿಲ್ಲ ಅಥವಾ ಸಾಯೋದಿಲ್ಲ. ಒಂದು ಸಲ ನೀವು ಹುಟ್ಟಿದಾಗ ಆ ಪ್ರಾಣ ಮತ್ತೆಂದಿಗೂ ಅದು ಸಾಯೋದಿಲ್ಲ.
It exists eternally.
ಅದು ನೇರ ನಿತ್ಯತ್ವಕ್ಕೆ ಪ್ರವೇಶ ಹೊಂದುತ್ತೆ.
And it's important for you to understand that.
ನೀವು ಇದನ್ನು ಅರ್ಥ ಮಾಡಿಕೊಳ್ಳುವಂತದ್ದು ತುಂಬಾ ಮುಖ್ಯವಾಗಿದೆ.
And one thing we can be sure that God in his infinite wisdom has permitted life on earth to be difficult so that people think about him.
ದೇವರು ತನ್ನ ಅಪರಿಮಿತ ಜ್ಞಾನದಿಂದ ಈ ಲೋಕದಲ್ಲಿ ತುಂಬಾ ಕಷ್ಟಗಳನ್ನ ಸಮಸ್ಯೆಗಳನ್ನ ಅನುಮತಿಸಿರುವುದಾದ್ರೆ ಅದಕ್ಕೆ ಕಾರಣ ಏನಂದ್ರೆ ಜನರು ನಿತ್ಯತ್ವದ ಬಗ್ಗೆ ಮತ್ತು ಆತನ ಬಗ್ಗೆ ಯೋಚಿಸಲಿ ಎಂಬುದಕ್ಕೆ.
Even the problems, the sicknesses and the trials and difficulties that Satan and evil spirits bring into your life.
ಸೈತಾನನು ಮತ್ತು ದುರಾತ್ಮಗಳು ನಿಮ್ಮ ಜೀವಿತದಲ್ಲಿ ಅನುಮತಿಸುವ ಸಮಸ್ಯೆಗಳು, ಕಾಯಿಲೆಗಳು ಹಾಗೂ ಅಪಾಯಗಳು, ಕಷ್ಟಗಳು
are permitted by a loving God to make you turn to him.
ನೀವು ದೇವರ ಕಡೆಗೆ ತಿರುಗಿಕೊಳ್ಳಲು ದೇವರು ಅವುಗಳನ್ನು ನಿಮ್ಮ ಜೀವಿತದಲ್ಲಿ ಅನುಮತಿಸುತ್ತಾನೆ.
In that way, even those trials and difficulties are an expression of God's love for you.
ಆ ರೀತಿಯಾಗಿ ಈ ಒಂದು ಸಮಸ್ಯೆಗಳು ಅಥವಾ ಬಾಧೆಗಳು ನಿಮ್ಮ ಜೀವಿತದಲ್ಲಿ ದೇವರ ಒಂದು ಪ್ರೀತಿಯನ್ನ ತೋರಿಸುತ್ತೆ.
See, God is so powerful and so almighty.
ದೇವರು ಬಲಶಾಲಿಯು ಮತ್ತು ಸರ್ವಶಕ್ತನೂ ಆಗಿದ್ದಾನೆ.
That he can make even evil work for the fulfillment of his purposes.
ದೇವರು ಕೇಡನ್ನು ಸಹ ತನ್ನ ಉದ್ದೇಶಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾನೆ.
Now we can't understand that.
ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟೇ.
We can think that, well, good is good and evil is evil and only good things will further God's purposes. No.
ನಾವು ಅನ್ಕೊಳ್ತೀವಿ ಒಳ್ಳೆದು ಒಳ್ಳೆದು ಕೆಟ್ಟದ್ದು ಕೆಟ್ಟದ್ದೇ, ಒಳ್ಳೆ ಸಂಗತಿಗಳು ಮಾತ್ರ ದೇವರ ಉದ್ದೇಶಗಳನ್ನು ನೆರವೇರಿಸುತ್ತವೆ ಎಂಬುದಾಗಿ. ಇಲ್ಲ, ಅದು ಹಾಗಾಗೋದಿಲ್ಲ.
God is almighty that he can make evil work to further the purposes of good for us as human beings.
ದೇವರು ಸರ್ವಶಕ್ತನಾಗಿರುವುದರಿಂದ ಆ ಕೇಡನ್ನು ಮುಂದೊಂದು ದಿನ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಅವನ್ನ ಉಪಯೋಗಿಸಿಕೊಳ್ಳುತ್ತಾನೆ.
Let me give you an example. In fact, this is the whole message of the Bible.
ನಿಮಗೆ ಒಂದು ಉದಾಹರಣೆಯನ್ನು ಕೊಡಲು ಬಯಸುತ್ತೇನೆ, ಯಾಕಂದ್ರೆ ಈ ಒಂದು ಸಂದೇಶವು ಇಡೀ ಸತ್ಯವೇದದ ಒಂದು ಪೂರ್ಣ ಸಂದೇಶವನ್ನು ಸಾರುತ್ತೆ.
How God uses Satan and evil spirits to further his purposes.
ಹೇಗೆ ದೇವರು ಸೈತಾನನನ್ನ ಹಾಗೂ ದುರಾತ್ಮಗಳನ್ನ ಅಥವಾ ಕೇಡನ್ನ ತನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸುತ್ತಾನೆ ಎಂಬುದಾಗಿ.
That's why he does not destroy them.
ಹಾಗಾಗಿ ದೇವರು ದುಷ್ಟತನವನ್ನ ಅಥವಾ ಕೇಡನ್ನ ತಕ್ಷಣ ನಾಶ ಮಾಡೋದಿಲ್ಲ.
And all the evil that's going on in the world, in some wonderful way, we will discover finally that they fulfilled God's purposes.
ಒಂದು ದಿನ ಅರ್ಥ ಮಾಡಿಕೊಳ್ತೀವಿ ಈ ಲೋಕದಲ್ಲಿ ನಡೆತಿರುವಂತ ಎಲ್ಲಾ ಕೇಡನ್ನ ದೇವರು ತನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸಿದ್ದಾನೆ ಎಂಬುದಾಗಿ.
God did not create it.
ದೇವರು ಆ ಕೇಡನ್ನ ಉಂಟು ಮಾಡಲಿಲ್ಲ ಅಥವಾ ಸೃಷ್ಟಿ ಮಾಡಲಿಲ್ಲ.
But when the angels and man decided to be evil, God said, okay, he's going to use that to further his purposes.
ಆದ್ರೆ ದೇವದೂತರು ಅಥವಾ ಮನುಷ್ಯನು ಕೆಡುಕನಾಗಲು ನಿರ್ಧರಿಸಿದಾಗ ದೇವರು ಅದನ್ನು ಹಾಗೆ ಬಿಟ್ಬಿಟ್ಟನು, ಪರವಾಗಿಲ್ಲ ಇವರು ಹಾಗೆ ಇರಲಿ, ನನ್ನ ಉದ್ದೇಶಕ್ಕೆ ಇವುಗಳನ್ನು ಮುಂದೊಂದಿನ ಉಪಯೋಗಿಸಿಕೊಳ್ಳೋಣ ಎಂಬುದಾಗಿ.
There we see something of the almighty power of God.
ನಾವು ಸರ್ವಶಕ್ತನ ದೇವರ ಬಗ್ಗೆ ಇಲ್ಲೊಂದು ತಿಳ್ಕೊಳ್ಳೋ ವಿಷಯ ಆಗುತ್ತೆ ಇದೊಂದು.
And when we see that ourselves, our own faith is strengthened.
ನಾವು ಇದನ್ನ ನಮಗೆ ನಾವೇ ನೋಡಿಕೊಳ್ಳುವಾಗ ನಮ್ಮ ಸ್ವಂತ ನಂಬಿಕೆ ಬಲಗೊಳ್ಳುತ್ತೆ.
And we discover that we're not afraid of evil anymore. Because God can make it to work for our good.
ನಾವು ಒಂದು ಅರ್ಥ ಮಾಡ್ಕೊಳ್ತೀವಿ ಏನಂದ್ರೆ, ನಾವು ಕೇಡಿಗೆ ಭಯಪಡಬೇಕಾಗಿಲ್ಲ, ಯಾಕಂದ್ರೆ ಕೇಡನ್ನೇ ದೇವರು ತನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳೋದಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದಾಗಿ.
I heard a story of a businessman once who had been very close to God at one time.
ಒಬ್ಬ ವ್ಯವಹಾರಸ್ಥನ ಒಂದು ಕಥೆಯನ್ನು ನಾನು ಕೇಳಿದ್ದೀನಿ. ಆ ವ್ಯವಹಾರಸ್ಥ ಒಂದು ದಿನ ದೇವರ ಜೊತೆ ತುಂಬಾ ಹತ್ತಿರವಾಗಿದ್ದನು.
But over a period of time he drifted away from God as his business prospered.
ಆ ವ್ಯವಹಾರಸ್ಥನ ಒಂದು ವ್ಯವಹಾರ ಅಭಿವೃದ್ಧಿ ಹೊಂದುತ್ತಾ ಇದ್ದಾಗೆ ದೇವರಿಂದ ದೂರ ಹೋಗಲು ಆರಂಭಿಸ್ತಾನವನು.
He was going to a Christian church.
ಆತನು ಒಂದು ಕ್ರೈಸ್ತ ಸಭೆಗೆ ಹೋಗ್ತಾ ಇರ್ತಾನೆ.
And the elders in that church tried to speak to him repeatedly to turn him back to faith in God, to surrender his life to Christ again.
ಆ ಕ್ರೈಸ್ತ ಸಭೆಯ ಹಿರಿಯರು ಆತನೊಟ್ಟಿಗೆ ಪದೇ ಪದೇ ಮಾತನಾಡ್ತಾರೆ, ಕಾರಣ ಆತನು ಮತ್ತೆ ದೇವರಲ್ಲಿ ನಂಬಿಕೆ ಇಡಲಿ, ಮತ್ತೆ ದೇವರ ಕಡೆ ತಿರುಕೊಳ್ಳಿ ಎಂಬುದಾಗಿ.
But he was too occupied with his business.
ಆದರೆ ವ್ಯವಹಾರಸ್ಥನು ತನ್ನ ವ್ಯವಹಾರದಲ್ಲಿ ತುಂಬಾ ಮುಳುಗಿ ಹೋಗಿರ್ತಾನೆ.
He didn't have time anymore to come for meetings even on Sundays.
ಆತನಿಗೆ ಭಾನುವಾರದ ಕೂಟಕ್ಕೂ ಬರಲಿಕ್ಕೂ ಸಹ ಸಮಯ ಇಲ್ಲದಂಗೆ ಆಗಿರುತ್ತೆ ಒಂದು ದಿನ.
His business was prospering.
ಆತನ ಒಂದು ವ್ಯವಹಾರ ಅಭಿವೃದ್ಧಿ ಹೊಂದುತ್ತಾ ಇರುತ್ತೆ.
Then one day a poisonous snake bit the youngest of his three sons.
ಒಂದು ದಿನ ವಿಷವುಳ್ಳ ಹಾವು ಆತನ ಮಕ್ಕಳಲ್ಲಿ ಕಿರಿಯ ಮಗನಿಗೆ ಕಚ್ಚಿಬಿಡುತ್ತೆ.
And the child became seriously sick.
ಆ ಮಗು ನಿಜವಾಗಿಯೂ ಅಸ್ವಸ್ಥ ಹೊಂದುತ್ತೆ.
And the doctors gave up all hope.
ವೈದ್ಯರು ಎಲ್ಲಾ ರೀತಿಯ ನಿರೀಕ್ಷೆಯನ್ನು ಬಿಟ್ಬಿಡ್ತಾರೆ.
Then the father was really worried.
ಆಗ ವ್ಯವಹಾರಸ್ಥಾನದ ತಂದೆ ಚಿಂತಾಗ್ರತನಾಗ್ತಾನೆ.
He sent for one of the elders of the church to pray for the child. The elder was a wise man.
ಆ ವ್ಯವಹಾರಸ್ಥನು ಸಭೆ ಹಿರಿಯರನ್ನ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಕರೆ ಕಳುಹಿಸ್ತಾನೆ. ಆದರೆ ಆ ಸಭೆ ಹಿರಿಯನು ತುಂಬಾ ಜ್ಞಾನವಂತನಾಗಿರ್ತಾನೆ.
He came and prayed like this.
ಆ ಸಭೆ ಹಿರಿಯನು ಬಂದು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ.
He said, Lord, thank you for sending the snake to bite this child.
ಆತನು ಪ್ರಾರ್ಥಿಸ್ತಾನೆ ಏನಂದ್ರೆ, ದೇವರೇ ನಿಮಗೆ ಸ್ತೋತ್ರ, ಈ ವಿಷವುಳ್ಳ ಹಾವನ್ನ ಮಗುಗೆ ಕಚ್ಚಲಿಕ್ಕೆ ಕಳಿಸಿದ್ದಕ್ಕಾಗಿ ಎಂಬುದಾಗಿ.
ಬಿಕಾಸ್ ಐ ಟ್ರೈಡ್ ಫಾರ್ 6 years ಟು ಗೆಟ್ ದಿಸ್ ಫ್ಯಾಮಿಲಿ ಟು ಥಿಂಕ್ ಅಬೌಟ್ ಯು.
ಯಾಕಂದ್ರೆ ನಾನು ಸತತ 6 ವರ್ಷ ಪ್ರಯತ್ನ ಪಟ್ಟೆ ಈ ಕುಟುಂಬ ನಿನ್ನ ಕಡೆ ತಿರುಕೊಳ್ಳಿ ಎಂಬುದಕ್ಕಾಗಿ.
ಐ ನೆವರ್ ಸಕ್ಸೀಡೆಡ್.
ಆದ್ರೆ ನಾನು ಇದರಲ್ಲಿ ಯಶಸ್ ಕಾಣಲಿಲ್ಲ.
But what I couldn't do in 6 years, This snake has done in a moment.
ನಾನು ಈ ಆರು ವರ್ಷಗಳಲ್ಲಿ ಮಾಡಕ್ಕಾಗದೇ ಇರುವಂತದ್ದನ್ನ ಈ ವಿಷವುಳ್ಳ ಹಾವು ಕ್ಷಣ ಮಾತ್ರದಲ್ಲಿ ಮಾಡಿದೆ.
It's been more successful.
ಅದು ನನಗಿಂತ ಹೆಚ್ಚು ಯಶಸ್ಸು ಕಂಡಿದೆ.
Now that they've learned their lesson, Lord, heal the child and grant that this family will never need any more snakes to remind them of you again.
ಕರ್ತರೆ, ಈಗ ಈ ಕುಟುಂಬ ಒಂದು ಜ್ಞಾನವನ್ನು ಪಡ್ಕೊಂಡಿದೆ, ಪಾಠವನ್ನು ಕಲ್ತಿದ್ದಾರೆ, ಹಾಗಾಗಿ ಇನ್ನೊಮ್ಮೆ ಈ ಕುಟುಂಬಕ್ಕೆ ಯಾವುದೇ ರೀತಿಯ ಹಾವನ್ನು ಅನುಮತಿಸಬೇಡ.
Now, do you think a snake bite is good or evil?
ನೀವು ತಿಳ್ಕೊಳ್ತೀರಾ ಹಾವು ಕಚ್ಚುವಂತದ್ದು ಕೆಟ್ಟದ್ದ ಅಥವಾ ಒಳ್ಳೇದ ಅಂತ?
I think all of us would say it's evil, definitely.
ಎಲ್ಲರೂ ನಾವೆಲ್ಲರೂ ಕೂಡ ಹೇಳ್ತೀವಿ ಹೌದು ಹಾವು ಕಚ್ಚುವಂತದ್ದು ತುಂಬಾ ಕೆಟ್ಟದ್ದು ಅಂತ.
But in this particular family's case,
ಆದರೆ ವಿಶೇಷವಾಗಿ ಈ ಕುಟುಂಬದ ಪ್ರಕರಣದಲ್ಲಿ,
did God use it for good?
ದೇವರು ಆ ಕೆಟ್ಟದ್ದನ್ನ ಒಳ್ಳೇದಕ್ಕಾಗಿ ಉಪಯೋಗಿಸಿಕೊಂಡನಲ್ಲವಾ?
He certainly did.
ಖಂಡಿತವಾಗಿ.
That family was drifting away from God and would have destroyed their life in the pursuit of money.
ಆ ಕುಟುಂಬ ದೇವರಿಂದ ದೂರ ಹೋಗಿ ನಾಶವಾಗ್ತಾ ಇತ್ತು ಹಣವನ್ನ ಗಳಿಸೋದ್ರ ಮುಖಾಂತರ.
But it was through a snake that did something evil, biting one of their sons, that they turned to God.
ಆ ವಿಷವುಳ್ಳ ಹಾವು ಆ ವ್ಯವಹಾರಸ್ಥನ ಕಿರಿಯ ಮಗನಿಗೆ ಕಚ್ಚೋದ್ರ ಮುಖಾಂತರ ಆ ಕುಟುಂಬ ದೇವರ ಕಡೆ ತಿರುಕೊಳ್ತು.
And so their life could be spiritually blessed.
ಆ ಕುಟುಂಬ ಆತ್ಮಿಕವಾಗಿ ಆಶೀರ್ವಾದ ಕೂಡ ಹೊಂದಿತು.
They could live for eternity's values.
ಆ ನಂತರದಲ್ಲಿ ಅವರು ಆ ನಿತ್ಯತ್ವದ ಮೌಲ್ಯಗಳಿಗಾಗಿ ಜೀವಿಸಲಿಕ್ಕೆ ಪ್ರಾರಂಭಿಸಿದರು.
There is an example of how God uses evil to accomplish good.
ಇಲ್ಲಿ ನಾವು ಒಂದು ಉದಾಹರಣೆ ಸಿಕ್ಕ ನಮಗೆ ಹೇಗೆ ದೇವರು ಆ ಕೇಡನ್ನ ತನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಂಡನು ಎಂಬುದಾಗಿ.
If there were no snakes in the world,
ಈ ಲೋಕದಲ್ಲಿ ಯಾವುದೇ ರೀತಿಯ ಹಾವು ಇದ್ದಿಲ್ಲ ಅಂದ್ರೆ,
there would be no snake to bite that child, and they'd probably,
ಆ ಮಗುಗೆ ಕಚ್ಚಲಿಕ್ಕೆ ಯಾವುದೇ ರೀತಿಯ ಹಾವು ಇರುತ್ತಿದ್ದಿಲ್ಲ ಆ ಸಮಯದಲ್ಲಿ.
That whole family would have destroyed themselves eternally.
ಆ ಕುಟುಂಬ ನಿತ್ಯತ್ವದಿಂದ ದೂರ ಹೋಗಿ ನಾಶವಾಗ್ಬಿಡ್ತಿತ್ತು.
So we see how God uses an evil thing like a snake.
ನಾವು ನೋಡಿದ್ವಿ ಹೇಗೆ ದೇವರು ಕೇಡು ಎಂಬುವಂತ ಒಂದು ಹಾವನ್ನ ಉಪಯೋಗಿಸಿಕೊಂಡನು ಎಂಬುದಾಗಿ.
And it's the same with sickness very often.
ಕೆಲವೊಮ್ಮೆ ಅದೇ ರೀತಿಯಾಗಿ ಕಾಯಿಲೆ.
There are people who don't think about God at all in their life until one day they're suddenly taken to hospital with a cancer or some other serious sickness.
ಜನರು ತಮ್ಮ ಜೀವಿತಾವಧಿಯಲ್ಲಿ ದೇವರ ಬಗ್ಗೆ ಯೋಚಿಸಿರೋದಿಲ್ಲ, ಆದರೆ ಒಮ್ಮೆ ಏನಾಗ್ಬಿಡುತ್ತೆ ಅವರಿಗೆ ಯಾವುದೋ ಒಂದು ಗಂಭೀರವಾದ ಒಂದು ಕಾಯಿಲೆ ಬರುತ್ತೆ, ಅಂದ್ರೆ ಕ್ಯಾನ್ಸರ್ ಎಂಬ ಕಾಯಿಲೆ ಮುಖಾಂತರ ಅವರು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ.
And all of a sudden, these people who never thought about God for 40 years suddenly think about God.
ಎಲ್ಲವೂ ತಕ್ಷಣ ಆಗ್ಬಿಡತ್ತೆ. ಒಬ್ಬ ಮನುಷ್ಯ ತನ್ನ ಜೀವಿತದಲ್ಲಿ ದೇವರ ಬಗ್ಗೆ ಯೋಚಿಸಿರೋದಿಲ್ಲ, ಆದ್ರೆ ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆ ತನ್ನ ಜೀವಿತದಲ್ಲಿ ಸಂಭವಿಸಿದಾಗ ಆಸ್ಪತ್ರೆಗೆ ತಗೊಂಡು ಹೋದಾಗ ದೇವರ ಬಗ್ಗೆ ಯೋಚನೆ ಮಾಡಲಿ ಪ್ರಾರಂಭಿಸ್ತಾನೆ.
Now first of all, we need to establish one thing.
ನಾವು ಒಂದು ಸಂಗತಿಯನ್ನು ಬೆಳೆಸ್ಕೋಬೇಕು, ಹಾಗೆ ಅರ್ಥ ಮಾಡ್ಕೋಬೇಕು.
Is it a good thing to think about God or not? Certainly.
ಇದು ಒಂದು ಒಳ್ಳೆ ಸಂಗತಿ ಅಲ್ವಾ ದೇವರ ಬಗ್ಗೆ ಯೋಚಿಸೋದು? ಖಂಡಿತ, ದೇವರ ಬಗ್ಗೆ ಯೋಚಿಸೋದು ತುಂಬಾ ಒಳ್ಳೇದೇ.
A man who lives without God in his life lives without meaning and purpose.
ಒಬ್ಬ ಮನುಷ್ಯ ದೇವರ ಬಗ್ಗೆ ಯೋಚಿಸದೆ ಇರುವಂತ ಮನುಷ್ಯ ಜೀವಿತದ ಒಂದು ಉದ್ದೇಶ ಮತ್ತು ಅರ್ಥವನ್ನ ಕಳ್ಕೊಂಡ್ಬಿಡ್ತಾನೆ.
He may make a lot of money, but ultimately he will die frustrated.
ಆತನು ಹೆಚ್ಚು ಹಣವನ್ನು ಗಳಿಸಬಹುದು, ಆದ್ರೆ ಮುಂದೊಂದು ದಿನ ಅವನು ದೇವರಿಂದ ದೂರ ಹೋಗಿ ನಾಶವಾಗ್ಬಿಡ್ತಾನೆ.
He'll die with emptiness.
ಆತನು ಖಾಲಿಯಾಗಿ ಸತ್ತೋಗ್ಬಿಡ್ತಾನೆ.
God has created us in such a way that he is the most important factor in our life.
ದೇವರು ಆ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ ಹೇಗಂದ್ರೆ ಆತನೇ ನಮ್ಮ ಜೀವಿತದಲ್ಲಿ ಬಹುಮುಖ್ಯನು ಎಂಬುದಾಗಿ ತಿಳ್ಕೋಬೇಕು ಅಂತ.
And if we don't think about him, we miss the meaning and purpose of life altogether.
ನಾವು ಆ ದೇವರ ಬಗ್ಗೆ ಯೋಚಿಸಲಿಲ್ಲ ಅಂದ್ರೆ ಜೀವಿತದ ಒಂದು ಉದ್ದೇಶ ಅಥವಾ ಅರ್ಥವನ್ನೇ ನಾವು ಕಳ್ಕೊಂಡ್ಬಿಡ್ತೇವೆ.
And so if a man lives 40 years or 50 years without thinking about God, and then he gets a cancer. And he begins to think about God and turn to him. Was that cancer good or bad?
ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯ 40 ಅಥವಾ 50 ವರ್ಷ ದೇವರ ಬಗ್ಗೆ ಯೋಚಿಸದೇನೆ ಕಳೆದಿರ್ತಾನೆ, ಆದ್ರೆ ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆ ಸಂಭವಿಸಿದ ನಂತರ ದೇವರ ಬಗ್ಗೆ ಯೋಚಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಇದು ಕ್ಯಾನ್ಸರ್ ಎಂಬ ಕಾಯಿಲೆ ಕೆಟ್ಟದ್ದ ಮತ್ತೆ ಒಳ್ಳೇದ?
Now if you look at cancer by itself, all of us would say cancer is evil. Sure.
ನೀವು ಕ್ಯಾನ್ಸರ್ ಎಂಬ ಮಹಾಮಾರಿಯಾದಂತ ಕಾಯಿಲೆ ನೋಡುವಾಗ ನಾವೆಲ್ಲರೂ ಹೇಳ್ತೀವಿ ಹೌದು ಅದೊಂದು ದೊಡ್ಡ ಕೇಡು ಅಂತ.
But here are examples of how God has used cancer to make people turn to him. How is it then?
ಇದು ನಮಗೆ ಒಂದು ಉದಾಹರಣೆ ಆಗಿದೆ. ಮನುಷ್ಯರು ತನ್ನ ಕಡೆಗೆ ತಿರುಗಿಕೊಳ್ಳಲಿ ಎಂಬುದಕ್ಕೋಸ್ಕರ ದೇವರು ಅವರ ಜೀವಿತದಲ್ಲಿ ಕ್ಯಾನ್ಸರ್ ಎಂಬ ಕೇಡನ್ನ ಹೇಗೆ ಉಪಯೋಗಿಸಿದನು ಎಂಬುದಾಗಿ.
Was that even though the cancer itself was evil?
ಆ ಕ್ಯಾನ್ಸರ್ ಎಂಬ ಕಾಯಿಲೆ ಕೇಡು ಕೂಡ ಆಗಿದೆ.
It was used for a good purpose, just like the snake.
ಅದು ಹಾವಿನ ರೀತಿಯಲ್ಲೇ ಕ್ಯಾನ್ಸರ್ ಎಂಬ ಕಾಯಿಲೆಯು ಕೂಡ ದೇವರಿಂದ ಒಳ್ಳೆ ಉದ್ದೇಶಕ್ಕಾಗಿ ಉಪಯೋಗಿಸಲ್ಪಟ್ಟಿದೆ.
And one day we will discover when we see the full story of every man's life, when Jesus Christ comes back to this earth and we stand before him and we see all the people who lived on this earth from the very beginning, from the very first man, and we hear their stories.
ಯೇಸು ಕ್ರಿಸ್ತನು ಮತ್ತೊಮ್ಮೆ ಈ ಲೋಕಕ್ಕೆ ಹಿಂತಿರುಗಿದಾಗ ಮತ್ತು ನಾವು ಆತನ ಮುಂದೆ ನಿಂತಾಗ ನಾವು ಪ್ರಾರಂಭದ ಕಾಲದಿಂದಲೂ ಪ್ರತಿಯೊಬ್ಬ ಮನುಷ್ಯನ ಒಂದು ಕಥೆಯನ್ನು ಮುಂದೊಂದಿನ ಕೇಳುವಾಗ ನಮಗೆ ಅರ್ಥ ಆಗತ್ತೆ, ದೇವರು ಕೇಡನ್ನ ಅವರವರ ಜೀವಿತದಲ್ಲಿ ತನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಹೇಗೆ ಉಪಯೋಗಿಸಿದನು ಎಂಬುದಾಗಿ.
We will see in that day that God used many things to turn people away from a sinful life towards him.
ನಾವು ಒಂದಿನ ಅರ್ಥ ಮಾಡಿಕೊಳ್ತೀವಿ ಅದೇನೆಂದ್ರೆ, ದೇವರು ಕೇಡನ್ನ ಜನರ ಜೀವಿತದಲ್ಲಿ ಅನುಮತಿಸಿದ್ರ ಮುಖಾಂತರ ಜನರು ತಮ್ಮ ಪಾಪದ ಜೀವಿತದಿಂದ ದೇವರ ಕಡೆ ತಿರುಕೊಳ್ಳಿಕ್ಕೆ ಉಪಯೋಗಿಸಿದನು ಎಂಬುದಾಗಿ.
ಇನ್ಕ್ಯೂರಬಲ್ ಡಿಸೀಸಸ್, ಸಿಕ್ನೆಸ್ಸಸ್, ವೈಲ್ಡ್ ಆನಿಮಲ್ಸ್, ಸ್ನೇಕ್ಸ್, ಈವನ್ ಪಾವರ್ಟಿ ಅಂಡ್ ಸಫರಿಂಗ್ ಅಂಡ್ ಮೆನಿ ಅದರ್ ಈವಿಲ್ಸ್.
ಅನೇಕ ಕೇಡುಗಳಾದ ಕಾಯಿಲೆ, ಕಾಡು ಪ್ರಾಣಿಗಳು ಅಥವಾ ಬಾಧೆಗಳು, ಸಮಸ್ಯೆಗಳು, ಕಷ್ಟಗಳು, ಹಾವು, ಬಡತನ, ದಾರಿದ್ರ್ಯ ಇವುಗಳನ್ನು ಸಹ ಉಪಯೋಗಿಸ್ತಾನೆ ದೇವರು, ಅಂದ್ರೆ ಅನುಮತಿಸ್ತಾನೆ.
Were used by God to get people to turn away from their sins towards him and thus to find an eternal home in heaven.
ಮನುಷ್ಯರು ಪಾಪದಿಂದ ದೇವರ ಕಡೆಗೆ ತಿರುಗಿಕೊಳ್ಳುವ ಮುಖಾಂತರ ಪರಲೋಕದಲ್ಲಿ ನಿತ್ಯತ್ವ ಎಂಬ ಮನೆಯನ್ನ ಕಟ್ಟಿಕೊಳ್ಳಲಿ ಎಂಬುದಕ್ಕೋಸ್ಕರವಾಗಿ ದೇವರು ಕೇಡನ್ನ ಅವರ ಜೀವಿತದಲ್ಲಿ ಅನುಮತಿಸ್ತಾನೆ ಮತ್ತು ಆ ಕೇಡನ್ನು ಉಪಯೋಗಿಸ್ತಾನೆ.
And so we see through all these examples how God is uses these evil things that Satan does to save people from Satan's clutches.
ಹಾಗಾಗಿ ನಾವು ಇವೆಲ್ಲ ಉದಾಹರಣೆಗಳಿಂದ ಮನಗಾಣುವುದೇನೆಂದ್ರೆ, ದೇವರು ಸೈತಾನನ ದುಷ್ಟ ಕಾರ್ಯಗಳನ್ನು ಉಪಯೋಗಿಸಿಕೊಂಡು ಜನರನ್ನು ಸೈತಾನನ ಕ್ರೂರ ಹಿಡಿತದಿಂದ ಬಿಡುಗಡೆಗೊಳಿಸುತ್ತಾರೆ ಎಂಬುದಾಗಿ.
Here is a man living for the devil and living doomed to an eternal destiny in hell away from God.
ಒಬ್ಬ ಮನುಷ್ಯನು ಸೈತಾನನಿಗಾಗಿ ಜೀವಿಸಿದರೆ ಸೈತಾನನು ಅವನಲ್ಲಿ ಕಾರ್ಯ ಮಾಡುತ್ತಿರುತ್ತಾನೆ ಮತ್ತು ನಿತ್ಯತ್ವಕ್ಕೂ ನರಕದಲ್ಲಿ ದೇವರಿಂದ ದೂರವಾಗಿ ಜೀವಿಸುವ ಅಂತಿಮ ಸ್ಥಿತಿಯನ್ನು ಅವನು ಹೊಂದಿರುತ್ತಾನೆ.
And Satan's working on him, and then some of the evil things that Satan has put into this world, like sickness, through one of those sicknesses the man turns to God.
ಸೈತಾನನು ಆ ಮನುಷ್ಯನ ಜೀವಿತದಲ್ಲಿ ಕಾರ್ಯ ಸಾಧಿಸುತ್ತಿರುತ್ತಾನೆ. ಇಂತಹ ಸಂದರ್ಭದಲ್ಲಿ ಅನಾರೋಗ್ಯದಂತ ಯಾವುದೋ ಒಂದು ಕೇಡು ಸಂಭವಿಸಿದಾಗ ಆ ಕೇಡಿನಿಂದಾಗಿ ಆ ಮನುಷ್ಯನು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾನೆ.
So we see that God uses the very things that Satan brings into the world, evil, to deliver people from Satan's clutches and to bring them into eternal salvation.
ಹೀಗೆ ಸೈತಾನನು ಲೋಕದಲ್ಲಿ ತಂದಿರುವ ಸಂಗತಿಗಳಿಂದಲೇ, ಅಂದರೆ ಕೆಟ್ಟದ್ದನ್ನೇ ಉಪಯೋಗಿಸಿಕೊಂಡು ದೇವರು ಜನರನ್ನು ಸೈತಾನನ ಹಿಡಿತದಿಂದ ಬಿಡುಗಡೆ ಮಾಡಿ ಅವರನ್ನು ನಿತ್ಯತ್ವದ ರಕ್ಷಣೆಗೆ ನಡೆಸುತ್ತಾನೆ.
There we see the wonderful way in which God works, his almighty power.
ಇದರಲ್ಲಿ ಸರ್ವಶಕ್ತನಾದ ದೇವರು ತನ್ನ ಬಲವನ್ನು ಅದ್ಭುತವಾದ ರೀತಿಯಲ್ಲಿ ಬಳಸುವುದನ್ನ ನಾವು ನೋಡುತ್ತೇವೆ.
We can also say, thus God makes a fool of Satan again and again.
ನಾವು ಹೀಗೂ ಸಹ ಹೇಳಬಹುದು, ದೇವರು ಸೈತಾನನನ್ನು ಪದೇ ಪದೇ ಮರಳುಗೊಳಿಸುತ್ತಾನೆ ಮತ್ತು ಮೂರ್ಖನನ್ನಾಗಿ ಮಾಡುತ್ತಾನೆ ಎಂಬುದಾಗಿ.
This is the wonderful message of the Bible.
ಇದು ಸತ್ಯವೇದದ ಆಶ್ಚರ್ಯಕರ ಮತ್ತು ಅದ್ಭುತವಾದ ಸಂದೇಶವಾಗಿದೆ.
The Bible says that Jesus Christ came to undo the works of Satan in 1 John chapter 3 and verse 8.
ಸತ್ಯವೇದದಲ್ಲಿ 1 ಯೋಹಾನ 3:8 ರಲ್ಲಿ ಹೇಳುತ್ತೆ, ಯೇಸು ಕ್ರಿಸ್ತನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ಬಂದನು ಎಂಬುದಾಗಿ.
We can say that we all started off life, to use an illustration, with a ball of string neatly rolled up.
ನಮ್ಮೆಲ್ಲರ ಜೀವನವು ಆರಂಭವಾದಾಗ ಅದು ಕ್ರಮಬದ್ಧವಾಗಿ ಸುತ್ತಲ್ಪಟ್ಟ ದಾರದ ಒಂದು ಸುರುಳಿಯ ಆಗಿರುತ್ತದೆ ಎಂದು ನಾವು ಹೇಳಬಹುದು.
Through the years, that string we have tied up into 10,000 or 10 million knots.
ಆದರೆ ವರ್ಷಗಳು ಕಳೆದಂತೆ ನಾವು ಆ ಸುರುಳಿಯನ್ನು ಬಿಡಿಸುತ್ತಾ ಹೋದಂತೆ ಅದರಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ಗಂಟುಗಳು ಉಂಟಾಗಿರುತ್ತವೆ.
And now as we look at this ball of string tied into 10,000 or 10 million knots, We're frustrated. We're discouraged.
ನಾವು ಈ ದಾರದ ಸುರುಳಿಗಳನ್ನ ಅಥವಾ ಸಾವಿರಾರು ಅಥವಾ ಲಕ್ಷಾಂತರ ಸುರುಳಿಗಳು ಅಥವಾ ಗಂಟುಗಳನ್ನು ನೋಡುವಾಗ ನಿರಾಶೆಗೊಳ್ತೀವಿ, ವ್ಯಸನಗೊಳ್ತೀವಿ.
We're wondering what we can do.
ನಮಗೆ ಏನ್ ಮಾಡಬೇಕು ಎಂಬುದಕ್ಕೆ ತೋಚೋದಿಲ್ಲ ಆ ಸಂದರ್ಭದಲ್ಲಿ.
Then comes to us this wonderful message of the Bible that Jesus Christ can untie every knot.
ಆಗ ನಮಗೆ ಸತ್ಯವೇದ ಒಂದು ಶುಭ ಸಮಾಚಾರ ನಮಗೆ ತಿಳಿಯುತ್ತೆ. ಅದೇನೆಂದ್ರೆ ಯೇಸು ಕ್ರಿಸ್ತನು ಪ್ರತಿಯೊಂದು ಗಂಟನ್ನು ಬಿಡಿಸಬಲ್ಲನು ಎಂಬುದಾಗಿ.
I don't know how many knots you've got your life tied up into, my friend.
ನನ್ನ ಪ್ರಿಯ ಸ್ನೇಹಿತನೇ, ನಿನ್ನ ಜೀವನದಲ್ಲಿ ಎಷ್ಟು ತೊಡಕುಗಳು ಅಥವಾ ಗಂಟುಗಳು ಇವೆಯೋ ನಂಗೆ ಗೊತ್ತಿಲ್ಲ.
But I want to tell you the good news.
ಆದರೆ ನಿನಗೆ ಒಂದು ಶುಭ ಸಮಾಚಾರವನ್ನ ತಿಳಿಯಬಯಸುತ್ತೇನೆ.
Every single knot Jesus can untie.
ನಿನ್ನ ಜೀವಿತದ ಪ್ರತಿಯೊಂದು ಗಂಟನ್ನು ಯೇಸು ಬಿಡಿಸಬಲ್ಲನು.
He can give you back a whole roll of string with your whole life, just as though you were born now.
ನೀವು ಈಗ ತಾನೇ ಹುಟ್ಟಿರುವಂತೆ, ದಾರದ ಒಂದು ಹೊಸದಾದ ಸುರುಳಿಯಂತೆ ಆತನು ನಿಮಗೆ ಮತ್ತೊಂದು ಹೊಸ ಜೀವನವನ್ನ ನೀಡಲು ಬಯಸುತ್ತಾನೆ.
You can start life all over again.
ನೀವು ಮತ್ತೊಮ್ಮೆ ಹೊಸ ಜೀವನವನ್ನ ಆರಂಭಿಸಬಹುದು.
If you turn to Jesus Christ.
ನೀವು ಕರ್ತನಾದ ಯೇಸುವಿನ ಕಡೆ ತಿರುಗಿಕೊಂಡು,
call upon his name.
ಆತನ ಹೆಸರನ್ನು ಹೇಳಿ.
And say, Lord Jesus, you came to destroy the works of the devil.
ಕರ್ತನಾದ ಯೇಸುವೆ, ನೀನು ಸೈತಾನನ ಕೆಲಸಗಳನ್ನು ನಾಶಪಡಿಸುವುದಕ್ಕಾಗಿ ಬಂದಿದ್ದಿ.
Destroy those works in my life. Amen.
ನನ್ನ ಜೀವಿತದಲ್ಲಿ ಆ ರೀತಿಯ ಸೈತಾನನ ಒಂದು ಕೆಲಸಗಳನ್ನ ನಾಶ ಮಾಡು. ಆಮೆನ್.